ತೃಪ್ತಿ ಅತೃಪ್ತಿ. ದುರ್ಯೋಧನ ಜೀವನದ ದೊಡ್ಡ ಗುಣ ದೋಷ ಅಂದ್ರೆ ಅದೇನೆ, ತನಗಿಲ್ಲ ಇಲ್ಲ ಅನ್ನೋ ಕೊರಗಿಗಿಂತ ಪಾಂಡವರಿಗೆ ಇದೆಯಲ್ಲ ಅಂತ ಕೊರಗು ತಾನೇ ಬಾಯ್ಬಿಟ್ಟು ಹೇಳಿಬಿಡ್ತಾನು. ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ದುರ್ಯೋಧನ, ಪಾಂಡವರನ್ನ ಜೂತಕ್ಕೆ ಕರಿತೇನೆ, ಅವರನ್ನ ಮೋಸ ಮಾಡಿ ಕಿತ್ಕೊಂಡು ಬಿಡ್ತೇನೆ ರಾಜ್ಯವನ್ನ ಅಂತ ಹೇಳ್ತೀಯಲ್ಲ, ಯಾಕೆ ಅದೆಲ್ಲ ಮಾಡ್ತೀಯ, ನಿನಗೇನು ಕಡಿಮೆ ಆಗಿದೆ ಹೇಳು, ಬೇಕಾಷ್ಟು ಇದೆಯಲ್ಲ ನಿನಗೆ ರಾಜ್ಯ ಈಗ ಅಂತ ಕೇಳಿದರೆ ದುರ್ಯೋಧನ ಹೇಳ್ತಾನೆ, ಅಪ್ಪ ನನ್ನ ದುಃಖ ನಿನಗೆ ಅರ್ಥ ಆಗಲಿಲ್ಲ, ನನಗಿಲ್ಲ ಅಂತ ನಾನು ಕೊರಗ್ತಾ ಇಲ್ಲ, ಪಾಂಡವರು ಇದೆಯಲ್ಲ ಅಂತ ಕೊರಗ್ತೇನೆ ಅಂತ ಹೇಳುತ್ತಾನೆ. ಅಂದರೆ ಇದನ್ನೇ ಅಸೂಯೆ ಅಂತ ಕರೆಯೋದು, ಹೊಟ್ಟೆ ಕಿಚ್ಚೋದ್ರೆ ಇದೇನು, ತಾನು ತಾನು ಬದುಕು ಇನ್ನೊಬ್ರು ಬದುಕಬೇಕಿಲ್ಲ, ಇನ್ನೊಬ್ರು ಬದುಕಬಾರದು ಇನ್ನೊಬ್ರಿಗೆ ಇರಬಾರದು, ತನಗೇ ಇರಬೇಕು, ಬಹಳ ಕೆಟ್ಟ ಗುಣ ಇದು, ಅದು ತೃಪ್ತಿ ಇಲ್ಲದಿರಬೇಕು ಅಂತ ಅರ್ಥ ಇದೆ. ತನಗೆ ಇಲ್ಲ ಅನ್ನೋದೇ ಒಂದು ಕೊರಗು, ಇನ್ನೊಬ್ಬರಿಗಿದೆ ಅದು ತನಗಿಲ್ಲ ಅಂತ ದೊಡ್ಡ ಕೊರಗು. ಇಂಥ ಕೊರಗೆ ಎಂದೂ ಮನುಷ್ಯ ಉದ್ಧಾರವಾಗೋದೇ ಇಲ್ಲ, ಒಂದು ಸ್ಟೇಜಲ್ಲಿ ಮಟ್ಟ ತೃಪ್ತನಾಗಲೇಬೇಕು ಅಂತ ಹೇಳಿದ್ದ, ತೃಪ್ತನಾಗಲೇಬೇಕು. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ, ಈ ಊಟಕ್ಕೆ ಕೂತ ಮಾತ್ರ ಒಂದು ಸ್ಟೇಜಲ್ಲಿ ಮನುಷ್ಯ ತೃಪ್ತನಾಗ್ತಾರೆ, ಒಂದು ಸ್ಟೇಜಲ್ಲಿ ಕೊನೆ ಪಕ್ಷ. ಅದಕ್ಕೆ ಅನ್ನದಾನ ತುಂಬ ಶ್ರೇಷ್ಠ ಯಾತಕ್ಕೆ ಅಂತಾರೆ ಅಂದರೆ, ಏನಾದ್ರೂ ಕೊಡಿ ಇನ್ನೂ ಕೊಡಲೆ ಹೋ ಅಂತ ಹೇಳ್ತಾನೆ, ಮತ್ತೆ ಇನ್ನೂ ಕೊಟ್ಟಿದ್ರೆ ಬೇಕು ಬೇಕು ಅಂತಲೇ ಹೇಳ್ತಾನೆ. ಆದರೆ ನನಗೆ ಬೇಡ ಅಂತ ಒಪ್ಪಿಕೊಳ್ಳೋದು ಆನೆಸ್ಟ್ ಆಗಿ ಅಟ್ಲೀಸ್ಟ್ ಆ ಮಟ್ಟಿಗೆ, ಅವತ್ತಿನ ಮಟ್ಟಿಗೆ ಆದರೂ ಕೂಡ ಊಟ ಒಂದೇನೆ ಆ ಕಾಲ ಇನ್ನು ಸಾಕು ಅಂತ ಹೇಳ್ತಾರೆ, ಇನ್ನು ಸಾಕಾಗಿನ ಕಾಲಕ್ಕೆ ಅದು ಒಂದು. ಅದಕ್ಕೆ ಅನ್ನದಾನ ಭಾರಿ ಶ್ರೇಷ್ಠ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ತೃಪ್ತಿ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥ ದಾನ ಅಂತ ಕರೆಯೋದು, ತೃಪ್ತಿ ಹುಟ್ಟಿಸ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ದಾನ ಅನ್ನರ್ಥಲ್ಲಿ ಅದನ್ನು ಉಪಯೋಗಿಸ್ತಾರೆ. ಆದರೆ ಆ ಭಾವನೆ ಬೇರೆ ಕಡೆಗೂ ಬಂದರೆ ಅದು ನಿಜವಾದ ಜೀವನ ಅಂತ ಕರೀತಾರೆ. ನಿಜವಾದ ಜೀವನ ಯಾರು ಮೇಲೆ ಸೋಫಾ ಇದೆ, ತನ್ನ ಮನೆಯಲ್ಲಿ ಇಲ್ಲ, ಯೋಚನೆ ಮಾಡಿ, ತನ್ನ ಸೋಫಾ ಬೇಕೇ ಇಲ್ಲ ನನಗೆ, ಯಾಕೆ ಬೇಕು ಈ ಮಧ್ಯೆ, ಅವರಿಗಿದೆ ಅಂತ ನನಗಿರಬೇಕಾದ ಕಾರಣ ಇಲ್ಲ, ಅವರಿಗಿದೆ ಅಂತ ನನಗೆ ಯಾಕೆ ಇರಬೇಕು ಈ ಮಧ್ಯೆ, ಬೇಕಿಲ್ಲ, ಅವ್ರಿಗೆ ನೆಸೆಸಿಟಿ ಇದೆ ಇದೆ ಅಷ್ಟೇ, ನಮಗಿಲ್ಲ ಇಲ್ಲ. ಸುಧಾಮ ಅದನ್ನೇ ಅನ್ಕೊಳ್ಳೋದು, ಕೃಷ್ಣ ಯಾವಾಗ ತನಗೇನು ಬೇಕು ಅಂತ ಕೇಳದೆ ಹೋಗಿ ವಾಪಸ್ ಕಳಿಸಿಬಿಡ್ತಾನಲ್ಲ, ಸುಧಾಮ ಯೋಚನೆ ಮಾಡ್ತಾ ಬರ್ತಾನೆ, ಕೃಷ್ಣನನ್ನು ಕೇಳೋದಕ್ಕೆ ಅಂತ ನನ್ನ ಹೆಂಡತಿ ಕಳಿಸಿದ್ದು ಹೋಗಿದ್ದೆ, ಕೃಷ್ಣ ಬೇಕಾದಷ್ಟು ಉಪಚಾರ ಮಾಡ್ದ, ನನಗೇನು ಬೇಕು ಅಂತ ಕೇಳಲೇ ಇಲ್ಲ ಯಾತಕ್ಕೆ ಅಂತ ಯೋಚನೆ ಮಾಡ್ತೆ. ಸುಧಾಮ ಏನಾದ್ರು ಬೇಕಂತ ನನ್ನ ಕೇಳಲೇ ಇಲ್ಲ ಯಾತಕ್ಕೆ, ತಾನೇ ಅನ್ಕೋತಾರೆ. ಯಾಕೆ ಕೃಷ್ಣ ಕೇಳಲಿಲ್ಲ ಅಂದರೆ, ಸುಧಾಮ ಭಾರಿ ಬಡವ, ಆದರೆ ತನ್ನ ಕರ್ತವ್ಯ ಕರ್ಮ ಯಾವುದೂ ಬಿಟ್ಟಿಲ್ಲ, ಇದ್ದಿದ್ರೊಳಗೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಏನಾದರೂ ಐಶ್ವರ್ಯ ಕೊಟ್ಟು ಬಿಟ್ಟರೆ ಅವನು ಬುದ್ಧಿ ಎಲ್ಲಿ ಕೇಳುತ್ತೋ ಅಂತ ತಿಳ್ಕೊಂಡು ಕೊಟ್ಟಿರಲಿಕ್ಕಿಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ಆಗ ಕೃಷ್ಣ ಎಲ್ಲ ಕೊಡ್ತಾರೆ, ಇನ್ನು ಗಮನಿಸ್ಬೇಕು ನಾವು. ಆ ತೃಪ್ತಿ ಇದ್ದಿದ್ದಕ್ಕೆ ಅವನಿಗೆ ಎಷ್ಟು ಕೊಟ್ಟರು ಕೂಡ ಸಾರ್ಥಕ್ಕೆ ಇಲ್ಲ. ಆ ತೃಪ್ತಿ ಅನ್ನೋದು ಅಸಾಧಾರಣವಾದ ದೈವಿ ಸಂಪತ್ತು, ಅದು ಬರಬೇಕಾದ್ರೆ ದೇವರೇ ಕೊಡಬೇಕೇ ಹೊರತು ಇದು ಸಾಧ್ಯವೇ ಇಲ್ಲ. ಅಹಿಂಸಾ ಸಮತ ತುಷ್ಟಿ ತಪಃ, ಮುಂದಿನದು ತಪಸ್ಸು. ಇವತ್ತು ತಪಸ್ಸು ಅನ್ನೋ ಜನಗಳಿಗೆ ನಮಗೆ ತಾಪ ಇದೆ, ನಮಗೆ ತಾಪ ಇದ್ದೇ ಇದೆ ಇವತ್ತು. ಯಾತಕ್ಕೆ ಗೊತ್ತಾ, ತಪಸ್ಸಿಲ್ಲಾದ್ರಿಂದ ತಾಪ ಇದೆ ಅಂತ ಹೇಳುತ್ತೆ. ಯಾವನು ತಪಸ್ಸು ಮಾಡ್ತಾನೋ ಅವನಿಗೆ ತಾಪ ಇರೋದಿಲ್ಲ, ಯಾವನು ತಪಸ್ಸು ಬಿಡ್ತಾನೋ ಅವನಿಗೆ ತಾಪ ತಪ್ಪಿದ್ದಲ್ಲ. ಸೊ ತಪ ತಾಪಗಳ ಸಂಬಂಧ ತೀರ ನಿಕಟವಾದ ಸಂಬಂಧ. ತಪಸ್ವಿಗಳು ಬಿಸಿಲಲ್ಲೇ ತಪಸ್ಸು ಮಾಡ್ತಾರೆ, ತಾಪನೇ ಇಲ್ಲ ಅವರಿಗೆ, ಬಿಸಿಲಲ್ಲೇ ಮಾಡ್ತಾರೆ. ಯಾಕೆ? ತಪಸ್ಸಾದ್ರಿಂದ ತಾಪ ಇಲ್ಲ ಅವರಿಗೆ. ವಿದ್ಯಾರ್ಥಿ ರಾತ್ರಿ 1 ಗಂಟೆಗೆ ಓದ್ತಾ ಇದ್ದಾನೆ, ಅವನಿಗೆ ಯೋಚನೆ ಇಲ್ಲ, ಓದ್ತಾ ಇದ್ದಾನೆ, ಅವನಿಗೆ ದುಃಖ ಇಲ್ಲೇ ಇಲ್ಲ. ಇನ್ನೊಬ್ಬನು ನಿದ್ದೆ ಬರ್ತಾನೆ, ಓದಾಡ್ತಿದ್ದಾನೆ, ಅವನಿಗೆ ತಾಪ ಇದೆ. ವಿದ್ಯಾರ್ಥಿ ನಿದ್ದೆ ಇಲ್ಲ, ಬೇಕಾದ್ರೆ ಎಂಗೇಜ್ಡ್ ಅವನು, ಅವನು ಖುಷಿಯಾಗಿದ್ದಾನೆ. ಇದು ಎಂಗೇಜ್ಡ್ ಅಲ್ಲ, ನಿದ್ದೆ ಬರೋ ಔಷಧಿ ತಗೋತಾನೆ, ದೋಸೆ ಜಾಸ್ತಿ ಮಾಡ್ತಾನೆ, ಕೊನೆಗೆ ಅಲಿಗೂ ಆಗೋದಿಲ್ಲ, ಒದರ್ತಾ ಇರ್ತಾನೆ. ನೋಡಿ, ಅವ್ನು ನಿದ್ದೆ ಇಲ್ಲದಿಗೆ ಇಬ್ಬರಿಗೂ ಇದೆ, ಅವನಿಗೆ ಅದು ಎಂಜಾಯಬಲ್ ಆಯಿತು, ಇವನಿಗೆ ಆಗಲಿಲ್ಲ. ಇವತ್ತು ನಮಗೆ ತಪಸ್ಸನ್ನು ಯಾರು ಮಾಡ್ತಾರೋ ಅವರಿಗೆ ತಾಪ ಇರೋದಿಲ್ಲ. ಆ ತಪಸ್ಸು ಅಂದರೆ ಏನು ಅಂತ ಮುಂದಿನ ಪ್ರಶ್ನೆ. ತಪಸ್ಸು ಅಂದರೆ ಏನು? ತಪಸ್ಸಿನ ಬಗ್ಗೆ ತುಂಬ ತಪ್ಪು ಕಲ್ಪನೆ ನಮ್ಮಲ್ಲಿರೋದುಂಟು. ತಪಸ್ಸು ಅಂದರೆ ಕಾಡಿಗೆ ಹೋಗಬೇಕು, ಸಾಕಾಡು ಗಡ್ಡ ಮೀಸೆ ಬೆಳಿಬೇಕು, ಜನಗಳು ನೋಡಿ ಹೆದರಿಕೊಳ್ಳಾಗಿರಬೇಕು, ಶಾಪ ಕೊಡೋ ಶಕ್ತಿ ಅಂತೂ ಬರಲೇಬೇಕು ಅವರಿಗೆ, ಸಿಕ್ಕಾಬಟ್ಟೆ ಶಾಪ 4 ಮನೆ ಹಾಳು ಮಾಡಿಬಿಟ್ಟಾಗ ಒಳ್ಳೆ ತಪಸ್ವಿ ಅಂತ ಅರ್ಥ. ಈ ಒಂದು ಭಾವನೆ ಜನಗಳಿಗೆ ಉಂಟು, ತಪಸ್ಸಿನ ಅರ್ಥನೇ ಜನ ತಿಳ್ಕೊಂಡಿಲ್ಲ. ಮಧ್ವಾಚಾರ್ಯರು ಅದಕ್ಕೆ ಕೋಶವನ್ನು ಕೊಟ್ಟು ಉಲ್ಲೇಖ ಮಾಡ್ತಾರೆ. ತಪಸ್ಸು ಅಂದರೆ ಅದು ಇದು ಅಲ್ಲ, ಕೃಚ್ಛ ಚಾಂದ್ರಾಯಣಾಧಿಕಂ ತಪಃ, ಆಮೇಲೆ ಉಪವಾಸಾದಿಗಳನ್ನು ಮಾಡ್ತೇವಲ್ಲ ಅದೇ ತಪಸ್ಸು ಅಂತ ಕರೀತಾರೆ. ನಿಜವಾದ ತಪಸ್ವಿ ಅಂತ ಕರೆಸ್ಕೋಬೇಕಾದ್ರೆ ಉಪಯಕಾಚಿ ಉಪವಾಸ ಮಾಡ್ತೇವೆ, ದೊಡ್ಡ ತಪಸ್ವಿ ಆಗ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಉಪಸ್ಸು ಹಸುವಿನಿಂದ ಬಳಲ್ತಾನೆ ಅವನು ತಪಸ್ವಿ ಆಗೋದಿಲ್ಲ, ಹಸಿವು ತಪಸ್ಸಲ್ಲ ಉಪವಾಸ ತಪಸ್ಸು. ಹಸಿವು ಬೇರೆ ಉಪವಾಸ ಬೇರೆ, ಅದೇ ಹೇಳಿದೆ, ಫಾಸ್ಟಿಂಗ್ ಬೇರೆ ಸ್ಟಾರ್ವೇಷನ್ ಬೇರೆ. ಸ್ಟಾರ್ವೇಷನ್ನು ಹಸಿವೆ ಆಗಿದೆ ತಿನ್ನಬೇಕಾಗಿದೆ, ನೆಸೆಸಿಟಿ ಇದೆ ತಿನ್ನಕ್ಕಾಗ್ತಾ ಇಲ್ಲ, ಅದು ಸ್ಟಾರ್ವೇಷನ್ನು. ಇವತ್ತು ಅಂತ ಹಸಿದವರು ಬೇಕಾಷ್ಟು ಜನ ಇದ್ದಾರೆ ಪಾಪ. ಆದರೆ ಉಪವಾಸ ಬೇರೆ, ಉಪವಾಸ ಅಂದರೆ ತಿನ್ನೋದಕ್ಕೆಲ್ಲ ಪದಾರ್ಥ ಇದ್ದೇ ಇದೆ, ಆದರೆ ಆಗ ತಿನ್ನಬಾರದು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ತಿನ್ನೋದಿಲ್ಲ, ಅದನ್ನು ಫಾಸ್ಟಿಂಗ್ ಅಂತ ಕರೀತಾರೆ. ಅದು ವ್ರತವಾಗ್ತದೆ, ಇದು ಒಂದು ಕೇಡಾಗ. ಆದಷ್ಟೇ ತಪ ಅಂದ್ರೆ ಅದೇನೆ, ಕೃಚ್ಛ್ರ ಚಾಂದ್ರಾಯಣಾಧಿಕಂ ತಪಃ. ಆ ತಪಸ್ಸಿನ ಅನೇಕ ಭಾಗಗಳನ್ನು ಹೇಳ್ತಾರೆ, ಕೇಳಿದ್ರೆ ಆಶ್ಚರ್ಯವಾಗಿ ಹೋಗುತ್ತೆ. ಚಾಂದ್ರಾಯಣ ಅಂತ ವ್ರತವನ್ನು ಹೇಳ್ತಾರೆ, ಜನಗಳು ಏಕಾಚಿ ಕೇಳಿನೇ ಗಾಬರಿ ಆಗಿಬಿಟ್ಟಿರ್ತಾರೆ. ಅದು ಮಿನಿಮಮ್ ನಮಗೆ ಹೇಳಿರೋದು ಅಂತ ಹೇಳುತ್ತಾರೆ. ಏಕಾದಶಿ ಉಪವಾಸ ಮಿನಿಮಮ್ ಅದು. ಕೆಲವು ವ್ರತಗಳಿವೆ, ಕೇಳಿದರೆ ಗಾಬರಿ ಆಗಬೇಕು ನಾವು. ಆ ಚಂದ್ರಾಯಣ ವ್ರತ ಅಂತ ಹೇಳಿದ್ರೆ ಸಾಮಾನ್ಯ ವ್ರತ ಅಲ್ಲ, ಒಂದು ತಿಂಗಳು ಯಾವ ರೀತಿ ಮಾಡಬೇಕು ಅಂತ ಹೇಳುತ್ತಾರೆ. ಶುಕ್ಲಪಕ್ಷದೊಳಗೆ ತುತ್ತನ್ನು ಮೊದಲನೇ ದಿವಸ ಒಂದು ತುತ್ತು ಅಷ್ಟೇ ಊಟ, ಎರಡನೇ ಇಲ್ಲೇ ಇಲ್ಲ. ಚಂದ್ರನ ಒಂದು ಕಲೆ ಇರುತ್ತಲ್ಲ, ಒಂದೇ ತುತ್ತು ಅಷ್ಟೇ. ಎರಡನೇ ದಿವಸ ಎರಡು, ಮೂರನೇ ದಿವಸ ಮೂರು, ಹದಿನೈದನೇ ದಿವಸ ಹದಿನೈದು ತುತ್ತು ಅಷ್ಟೇ. ಮತ್ತು ಏಕಾಚಿ ಗ್ಯಾಪ್ ಏನಿಲ್ಲ ಅವತ್ತಿನ ದಿವಸ ಇಲ್ಲ. ಆಮೇಲೆ ಹುಣ್ಣಿಮೆ ಬಂತು, ಹದಿನೈದು ಆಯಿತು, ಹುಣ್ಣಿಮೆ ದಿವಸ ಹದಿನೈದು ಆಯಿತು. ಮತ್ತೆ ಆಮೇಲೆ ಹದಿನಾಲ್ಕು, ಹದಿಮೂರು, ಹನ್ನೆರಡು, ಕೊನೆ ಒಂದು, ಮತ್ತೆ ಏರಿಸೋದು. ಒಂದು ತಿಂಗಳು ಹದಿನೈದು ದಿವಸ ಮೇಲಕ್ಕೆ ಇರೋದು, ಹದಿನೈದು ದಿವಸ ಕೆಳಗೆ ಬರೋದು. ಆಯಿತು, ಒಂದು ವರ್ಷ ಮಾಡಬೇಕಂತ. ದಿವಸಕ್ಕೆ ನೂರಾರು ತಿಂದೇ ಸಾಕಾಗೋದಿಲ್ಲ ಅಂತ ಹೇಳುತ್ತಾರೆ. ಇನ್ನು ಈ ಒಂದು ತುತ್ತು ಎರಡು ತುತ್ತು ಅರ್ಥನೇ ಆಗೋದಿಲ್ಲ. ಚಂದ್ರನ ಗತಿಗೆ ತಕ್ಕಂತೆ ಮಾಡೋದ್ರಿಂದ ಚಾಂದ್ರಾಯಣ ಅಂತ ಅದಕ್ಕೆ. ಚಂದ್ರನ ಗತಿಯನ್ನು ಅನುಸರಿಸಿ ಮಾಡೋದ್ರಿಂದ ಚಾಂದ್ರಾಯಣ. ಮತ್ತೆ ಯಾವುದೋ ತಿನ್ನಾಗಿಲ್ಲ, ಮತ್ತೆ ಅದನ್ನು ನವಣೆಯಿಂದನೇ ಮಾಡಬೇಕಾದದ್ದು. ನವಣೆ ಮಾತ್ರ, ನವಣೆ ಅಕ್ಕಿ ಮಾತ್ರ ತಿನ್ನಬೇಕು, ಬೇರೆ ಅಕ್ಕಿ ತಿನ್ನಾಗಿಲ್ಲ. ಅದು ಡೈರೆಕ್ಟ್ ಇದರಿಂದ ಬರಹಾಗಿಲ್ಲ. ಅದು ಹಸು ಕೊಡಬೇಕು, ಅದನ್ನು ನವಣೆಯನ್ನು ಹಸುವಿ ತಿನ್ನಿಸಿಬಿಡಬೇಕು. ತುಂಬ ಚಿಕ್ಕದು, ಜೀರ್ಣ ಆಗೋದಿಲ್ಲ ಅದು. ಅದು ಗೋಮಯದಲ್ಲಿ ಹಾಗೆ ವಾಪಸ್ ಬರುತ್ತೆ. ಹಸುವಿಗೆ ಏನು ನವಣೆ ತಿನ್ನಿಸ್ತಾರೆ, ಅದು ಗೋಮಯದಲ್ಲಿ ಹಾಗೆ ಬರುತ್ತೆ. ಅದನ್ನು ಅಕ್ಕಿ ಕುಟ್ಟಬೇಕು, ಅದನ್ನು ಅದನ್ನು ಕುಟ್ಟಬೇಕು. ಆ ಅಕ್ಕಿಯಲ್ಲಿ ಅನ್ನ ಮಾಡಬೇಕು, ಅದರ ನೈವೇದ್ಯ ವಿಷಯದಲ್ಲಿ ಮುಗಿಸಬೇಕು. ಈ ರೀತಿ ತಿಂದಿರಬೇಕು. ಈ ರೀತಿ ಮಾಡಿ ಚಾಂದ್ರಾಯಣ ಇದನ್ನು ಕೇಳಿಬಿಟ್ರೆ ಜನ ಬೇಡ ಬೇಡ ಅಂತ ಅನಿಸಿಬಿಡುತ್ತದೆ. ಆದರೆ ಅದನ್ನು ಕಂಪಲ್ಸರಿ ಮಾಡಿಲ್ಲ, ಅದು ಗಾಬರಿ ಆಗಬೇಕಾಗಿಲ್ಲ. ಕಂಪಲ್ಸರಿ ಅಲ್ಲ ಅದು, ಅದು ಶಕ್ತಿ ಇದ್ರೆ ಮಾಡ್ಬೋದಂತಷ್ಟೇ. ಆದರೆ ಏಕಾದಶಿ ಮಾತ್ರ ಕಂಪಲ್ಸರಿ ಇರುತ್ತಾ, ಶಕ್ತಿ ಇದ್ರೆ ಮಾಡೋ, ಇಲ್ಲಿ ಬಿಡೋದು ಬಿಡೋ ಅಷ್ಟೇ, ಏನು ದಾರಿನೇ ಇಲ್ಲ ಅದಕ್ಕೆ. ಇನ್ನು ವಿಷ್ಣು ಪಂಚಕ ತಿಂಗಳಿಗೆ ಐದು ಉಪವಾಸ ಮಾಡ್ತಕ್ಕಂಥವ್ರತ್ತ. ವಿಶ್ವ ಪಂಚಕ ಸತತ ಐದು ಉಪವಾಸ ಮಾಡೋದು, ನಾನ್ ಸ್ಟಾಪ್ ಆಗಿ. ಮೊನ್ನೆ ಕಾರ್ತೀಕ ಮಾಸದಲ್ಲಿ ಏನು ಉತ್ತಾನ್ವಾಸಿ ಬಂತಲ್ಲ, ಆ ಏಕಾದಶಿಯಿಂದ ಹಿಡಿದು ಹುಣ್ಣಿಮೆಯವರೆಗೂ ಐದು ದಿವಸ ನಿರಂತರ ಉಪವಾಸ. ಏನು ಏಕಾದಶಿ ಅಂತ ಏನೂ ತಗೊಳ್ಳಾಗಿಲ್ಲ. ಇಂಥ ವ್ರತಗಳಿಗೆ ಕೇಳಿದ್ರೆ ನಮಗೆ ಆಶ್ಚರ್ಯವಾಗಿ ಹೋಗುತ್ತೆ. ಕೃಚ್ಛ ಅಂತ ಒಂದು ವ್ರತ ಇದೆ, ಜೀವನಪೂರ್ತಿ ಮಾಡ್ತಾ ಹೋಗಿಬಿಟ್ರೆ ಅದು ಕೃಚ್ಛ ಆಗಿಬಿಡುತ್ತೆ. ವರ್ಷ ಪೂರ್ತಿ ಅಲ್ಲ, ವರ್ಷದಲ್ಲಿ ಈ ರೀತಿ ಒಂದು ತಿಂಗಳು ಹಾಗೆ, ಒಂದು ತಿಂಗಳು ಹದಿನೈದು ದಿವಸ ಹಾಗೆ, ಹದಿನೈದು ದಿವಸ ಅಲ್ಲ, ಜೀವನಪೂರ್ತಿ ಹಾಗೆ ಮಾಡ್ತಿರೋದಂತ. ಅದೆಲ್ಲ ಯೋಚನೆ ಮಾಡಿದರೆ ತಪಸ್ಸುಗಳು ಅನೇಕ ಮುಖ ಇದೆ, ಅದೆಲ್ಲ ದೈವಿ ಸಂಪತ್ತನ್ನು ಬೆಳೆಸುತ್ತೆ. ಒಳಗೆ ತಾಪವಾಗತ್ತಾಗ ಗೆದ್ದು ಬಿಡ್ತಾನಲ್ಲ, ಹೊರಗಿನ ತಾಪ ಗೆಲ್ಲಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿದೆ. ಹೊರಗಿನ ತಾಪವನ್ನು ಗೆಲ್ಲಕ್ಕೆ ಶುರುವಾಗುತ್ತೆ. ಯಾರು ಇಂಥ ತಪಸ್ಸನ್ನು ಮಾಡೋದಿಲ್ಲ, ಅವರು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಪ್ರತಿಯೊಂದು ಧರ್ಮದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಉಪವಾಸ ಇದ್ದೇ ಇರುತ್ತೆ. ಆದರೆ ಆ ವೈದಿಕವಾದ ವ್ರತ, ವೈಜ್ಞಾನಿಕವಾಗಿ ಬೆಳೆದು ಬಂದಿದ್ದು ಏಕಾದಶಿ, ಕೃಷ್ಣ ಜಯಂತಿಗಳು ಅತ್ಯಂತ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬಂದಂಥ ವ್ರತಗಳು. ಅದನ್ನು ಯಾರು ಮಾಡ್ತಾರೆ, ಹದಿನೈದು ದಿವಸಕ್ಕೊಮ್ಮೆ ಐದು, ವರ್ಷಕ್ಕೊಮ್ಮೆ ಅದು. ಅದ್ರ ಬಗ್ಗೆ ವಿನಾಯಿತಿ ಎಂಬ ಹೆಸರೇ ಇಲ್ಲ. ರೋಗಗಳು ಬರುತ್ತೆ ಅನ್ನೋ ಯೋಚನೆ ಮಾಡಾಗೇ ಇಲ್ಲ, ರೋಗ ಪರಿಹಾರಕ್ಕೆ ವ್ರತ ಇರೋದು ಅಂತ ಹೇಳ್ತಾರೆ. ವ್ರತಗಳ ಉದ್ದೇಶ ರೋಗ ಪರಿಹಾರ ಮಾಡೋದೇ ಹೊರತು ರೋಗ ತಂದುಕೊಡೋದಲ್ಲ. ರೋಗ ಇದ್ದವರು ಮಾಡಬಹುದಾ ಅಂದರೆ, ಮೊದಲು ಮಾಡಿ ರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಮೊದಲು ಮಾಡಿ ರೋಗ ವಾಸಿ ಆಗಲೇಬೇಕು, ಆ ಶಕ್ತಿ ಅದಕ್ಕಿದೆ. ಆದರೆ ಕೆಲವು ವಾಸಿ ಹಾಕಾಗೋದಿಲ್ಲ, ಕೊರಗ್ತಾನೋ, ಅಯ್ಯೋ ಮಾಡಬೇಕಲ್ಲ ಮಾಡಬೇಕಾಗ ಕೊರಗಿ ಬಿಡ್ತಾನಲ್ಲ, ಡಬಲ್ ಶೂ ಸೈಕಲಾಜಿಕಲ್ ಫಿಯರು ಇನ್ನೂ ಜಾಸ್ತಿ ಮಾಡಿಬಿಡ್ತದಲ್ಲ. ವ್ರತ ಮಾಡಬೇಕು, ಮಾಡಬೇಕಷ್ಟೇ. ಆಗ ಅವನಿಗೆ ಎಂದೂ ತಾಪ ಆಗ ಚಾನ್ಸಸ್ ಇಲ್ಲೇ ಇಲ್ಲ. ಅಂಥ ತಪಸ್ಥಿತಿಯಲ್ಲ, ನಮ್ಮ ಸಂಸಾರ ತಾಪವನ್ನೇ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ, ಅದನ್ನು ಮಾಡಬೇಕು. ಈ ತಪಸ್ಸಿನ ಬಗ್ಗೆ ತುಂಬ ಸಾಕಷ್ಟು ಬರುತ್ತೆ. ವಾಲ್ಮೀಕಿ ರಾಮಾಯಣ ಶುರುವಾಗೋದೇ ತಪಶ್ಶಬ್ದದಿಂದ, ತಪಸ್ವಾಧ್ಯಾಯದಿರ ತಮ್ ಅಂತಲೇ ವಾಲ್ಮೀಕಿ ರಾಮಾಯಣದ ಮೊದಲ ಶ್ಲೋಕ ಅದೇ ಪ್ರಾರಂಭ. ತದ್ಧಿ ತಪಃ ತದ್ಧಿ ತಪಃ ಸತಪೋ ಅತಪ್ಯತ, ಷಟ್ಪ್ರಶ್ನೆ ಮೊದಲಾದ ಉಪನಿಷತ್ತುಗಳಲ್ಲಿ ದೇವರು ತಪಸ್ಸು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಮೊದಲೇ ಆತ ತಾನೇ ತಪಸ್ಸು ಬೇಕಿಲ್ಲ, ನಮಗೆ ತೋರಿಸೋಕ್ಕೋಸ್ಕರ ತಾನು ತಪಸ್ಸು ಮಾಡಿ ತೋರಿಸ್ತ ಅಂತ ಹೇಳುತ್ತಾರೆ. ಕೃಷ್ಣ ಭಗವಂತನಾದ ಶ್ರೀಕೃಷ್ಣ ಸ್ವತಃ ತಾನು ಭಾಗವತಲ್ಲಿ ಹೇಳ್ತಾರೆ, ಬೆಳಿಗ್ಗೆ ಸಕಾಲಕ್ಕೆ ಎದ್ದು ಧ್ಯಾನ ಮಾಡ್ತಾ ಕುಡ್ತಿದ್ದಂತೆ. ಎಲ್ಲರೂ ಧ್ಯಾನ ಮಾಡಬೇಕಾದ ಅವನನ್ನ ತಾನು ಧ್ಯಾನ ಮಾಡ್ತಾ ಕುಡ್ತಿದ್ದಂತೆ. ಈಗ ಉಳಿದವರು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹಾಗೆ ಮಾಡ್ತಾ ಇದ್ದಂತೆ. ಅದು ಇದೆಲ್ಲ ಯೋಚನೆ ಮಾಡಿದರೆ ಭಗವಂತ ಎಷ್ಟು ಕಳಕಳೆಯಿಂದ ನಮಗೆ ಮಾಡಲೇಬೇಕಾದ ಧರ್ಮಗಳನ್ನು ತೋರಿಸಿದ್ದಾನಾದ್ದರಿಂದ, ತಪಸ್ಸು ಅಂತ ಧರ್ಮವಾದ್ದರಿಂದ ಅದು ದೇವರ ಅನುಗ್ರಹದಿಂದಲೇ ಬರತಕ್ಕಂಥ ಧರ್ಮ ಎಂಬುದನ್ನು ತಿಳಿಸಿದರು. ತಪಸ್ವಿಗಳು ತಪಸ್ವಿಗಳಾಗಿದ್ದಾರೆ ಅಂದರೆ ದೇವರ ದಯೆ ಅಂತ ಅರ್ಥ. ಅಹಿಂಸಾ ಸಮತ ತುಷ್ಟಿ ತಪಃ ದಾನಂ ಯಶಃ ಅಯಶಃ. ಮುಂದಿನದು ದಾನ. ದಾನ ಎಂಬುದು ದೈವಿ ಸಂಪತ್ತು. ಮತ್ತೆ ಅನೇಕರಿಗೆ ಗೊತ್ತಿರಬೇಕು ದಾನ ಅಂದರೆ ಏನು. ದಾನ ಅಂದರೆ ಏನು, ನಮ್ಮ ದಾನದ ಕಲ್ಪನೆ ವಿಕೃತವಾಗಿರೋದೇ ಇವತ್ತು ಭಾರಿ ಆಶ್ಚರ್ಯ. ದಾನ ಅಂದರೆ ಏನು, ಹೆಚ್ಚು ಲಂಚ ಎಂಬ ಅರ್ಥ ಬಂದೋಗ್ಬಿಟ್ಟಿದೆ ಹೆಚ್ಚು ಕಡೆ. ದಾನ ಅಂದರೆ ಲಂಚ, ದೇವರಿಗೆ ಲಂಚ. ಆ ರೀತಿಯೊಳಗೆ ಏನೋ ಮಾಡಬಾರದು ಮಾಡೋದು, ದೇವರಿಗೆ ಎಷ್ಟು ಹಾಕಿಬಿಟ್ಟೆ ಮೋದೋಗುತ್ತೆ ಅಷ್ಟೇ. ಹುಂಡಿಗೆ ಹಾಕಿದರೆ ಕತೆ ಮುಗಿತಾನೆ. ತಿರುಪತಿಗೆ ಹಾಕಿದ್ರಾಯ್ತು, ಎಲ್ಲಿಗೆ ಹಾಕಿದ್ರಾಯ್ತು, ಮಾಡಬಾರ್ದನ್ನು ಮಾಡಿದ ದೇವ್ರಿಗೆ ಒಂದಿಷ್ಟು ಪರ್ಸೆಂಟೇಜ್ ಕೊಟ್ಟಾಗ ಹಾಕಿಬಿಡೋ. ಲಕ್ಷ ರೂಪಾಯಿ ಮೋಸ ಮಾಡಿ 10,000 ರೂಪಾಯಿ ಹಾಕಿಬಿಟ್ಟಾದ ಕತೆ ಮುಗೀತು. ದಾನ ಅಲ್ಲ ಅದು. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಮಧ್ವಾಚಾರ್ಯ ಡಿಫೈನ್ ಮಾಡ್ತಾರೆ ದಾನವನ್ನು. ರಾಘವೇಂದ್ರ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವುದೋ ಹಣವನ್ನು ಕೊಟ್ಟರೆ ದಾನ ಅಲ್ಲ. ಮೊದಲನೇ ಬರೀ ವಸ್ತುವನ್ನು ಕೊಟ್ಟರೆ ದಾನ ಅಲ್ಲ. ಆ ವಸ್ತು ಮೊದಲು ಏನಾಗಿರಬೇಕು ಅಂದರೆ ಧರ್ಮಾರ್ಜಿತ ವಿತ್ತಸ್ಯ, ನಾವು ಧಾರ್ಮಿಕ ರೀತಿಯಲ್ಲೇ ಸಂಪಾದನೆ ಮಾಡಿರಬೇಕು, ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿರಬೇಕು. ಆ ರೀತಿ ಸಂಪಾದನೆ ಮಾಡಿದ್ರೆ ಮಾತ್ರ ಅದು ದಾನಕ್ಕೆ ಅರ್ಹತೆ ಬರುತ್ತೆ ಅಂತ ಇಲ್ಲಿ ಬರೋದಿಲ್ಲ. ಕಳ್ತನ ಮಾಡಿದ್ರೆ ಟ್ಯಾಕ್ಸ್ ಕೊಟ್ಟರೆ ಹೇಗೋ ಹಾಗಾಗುತ್ತೆ ಅಷ್ಟೇ. ಕಳ್ತನ ಮಾಡಿರ್ತಾನೆ ಗೌರ್ಮೆಂಟ್ ಹೇಗೆ ಬರುತ್ತೆ, ಟ್ಯಾಕ್ಸ್ ಕೊಡ್ತೇನೆ ತಗೊಂಡೋಗಿ ಅಂತ ಕೇಳಿಬಿಟ್ರೆ ಅದ್ರ ಕಾರಣ ಎಲ್ಲ ಕಳ್ತನ ಶುರು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಟ್ಯಾಕ್ಸ್ ಕೊಡೋದಲ್ಲ, ಬಂದು ಹೊಸಲ್ಲೇ ಕಿತ್ಕೊಂಡು ಹೋಗ್ತಾರೆ, ಟ್ಯಾಕ್ಸ್ ಕಿತ್ಕೊಂಡು ಹೋಗೋದ್ರೆ ಹಸರಸರೇ ಕಿತ್ಕೊಂಡು ಹೋಗ್ತಾರೆ ಹೊರತು ಮತ್ತೆ ಶಿಕ್ಷೆ ಬೇರೆ ಕೊಡ್ತಾರೆ ಹೊರತು ಅದಕ್ಕೆ ಕ್ಷಮೆ ಇಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟು, ದಾನ ಅಂದರೆ ಸರ್ಕಾರಕ್ಕೆ ಕೊಡೋದು ಇನ್ಕಮ್ ಟ್ಯಾಕ್ಸ್, ಅದನ್ನು ದೇವತೆಗಳಿಗೆ ಗುರುಗಳಿಗೆ ಕೊಟ್ಟಾಗ ದಾನ ಅನ್ನಿಸ್ತದೆ ಅಷ್ಟೇ. ಇದು ತೆರಿಗೆ, ಅದು ದಾನ. ಆದರೆ ತೆರಿಗೆನೇ ಕೊಡಲಿ ದಾನನೇ ಕೊಡಲಿ, ಅದು ಮತ್ತೆ ಅಕೌಂಟಬಿಲಿಟಿ ಮನೆಗೆ ಬರಬೇಕಾದ್ರೆ ಆಮೇಲೆ ಅದಕ್ಕೆ ಇನ್ಕಮ್ ಕೊಡೋ ಪ್ರಶ್ನೆ. ಅದಕ್ಕೆ ಯಾವುದೋ ವೃತ್ತಿ ಮಾಡಿ ಅದಕ್ಕೆ ಇದುಕೊಳ್ಳಕ್ಕೆ ಬರೋದಿಲ್ಲ, ಟ್ಯಾಕ್ಸ್ ಕೊಡಲಿಕ್ಕೆ ಬರೋದಿಲ್ಲ. ಮಾಡಬೇಕಾದ ನಿಷಿದ್ಧವಾದ ಅಲ್ಲದ ವೃತ್ತಿಯನ್ನು ಮಾಡಿ, ಸರ್ಕಾರ ಒಪ್ಪಿರೋ ವೃತ್ತಿಯನ್ನು ಮಾಡಿ, ಅದರಿಂದ ಬಂದ ಸಂಪಾದನೆಗೆ ಟ್ಯಾಕ್ಸೇ ಹೊರತು ಬೇರೆ ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ. ದಾನ ಅಂದರೆ ಹಾಗೆ. ಧರ್ಮಾರ್ಜಿತ ವಿತ್ತಸ್ಯ ಪರಸ್ವತ್ವ ಆಪಾದನಂ ದಾನಂ ಡಿಫೈನ್ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಧರ್ಮಾರ್ಜಿತ ವಿತ್ತಸ್ಯ, ಧರ್ಮ ಅಂದರೆ ಯಾವ ಧರ್ಮ, ತನ್ನ ಬದುಕಿಗೆ ಯಾವ ಧರ್ಮ ಅಂತ ಶಾಸ್ತ್ರ ಹೇಳಿದೆಯೋ ಆ ಧರ್ಮದಿಂದ ಒಬ್ಬರು ಯಾವುದೋ ಕೆಲಸವನ್ನು ಮಾಡ್ತಾನೆ, ಆ ಕೆಲಸದಲ್ಲಿ ಪ್ರಾವೀಣ್ಯವನ್ನು ತೋರಿಸಬೇಕು. ಅದರಲ್ಲಿ ಏನು ಬರುತ್ತೋ ಅದು ಧರ್ಮನೇ, ಅದೇನು ತಪ್ಪಲ್ಲ. ಆದರೆ ಅದರಲ್ಲಿ ಮೋಸ ವಂಚನೆ ಮಾಡಿದೆ ಅಂದರೆ ಹೊರಟೋಯ್ತು. ವ್ಯಾಪಾರಿ ಇದ್ದಾನೆ, ವ್ಯಾಪಾರದ ದುಡ್ಡು ಬರುತ್ತೆ, ಏನೂ ತಪ್ಪಲ್ಲ. ಅಲ್ಲಿ ಮೋಸ ಮಾಡ್ತಾನಲ್ಲ ತಪ್ಪಾಯ್ತು, ಅಕ್ಕಿಯಲ್ಲಿ ಏನೋ ಕಲ್ಲು ಬೆರೆಸಿಬಿಡ್ತಾನೆ, ಶುರುವಾಯ್ತು. ಲಾಭ ಬಂತು, ಲಾಭ ದೇವರಿಗೆ ಹಾಕಲಿಕ್ಕೆ ಬರೋದಿಲ್ಲ, ದೇವರು ತಗೊಳ್ಳೋದಿಲ್ಲ ಬದಲದ ವಲ್ಲನೋ ಹರಿ ಕೊಳ್ಳನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಧರ್ಮದ ಸಂಪಾದನೆಯನ್ನು ಮಾತ್ರ ದಾನ ಅಂತಾರೆ ಹೊರತು ಅಧರ್ಮದ ಸಂಪಾದನೆ ದಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 99% ಜನ ದಾನ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡ್ತಕ್ಕಂಥ ತುಂಬಾ ಜನಗಳಲ್ಲಿ 99% ಜನ ಮೋಸದ ಹಿನ್ನೆಲೆಯೇ ಸಾಮಾನ್ಯವಾಗಿರುತ್ತೆ. ಆದರೆ ನ್ಯಾಯದ ಹಿನ್ನೆಲೆಯೊಳಗೆ ದಾನ ಮಾಡಬೇಕು. ಇನ್ನೂ ಶಾಸ್ತ್ರ ಹೇಳುತ್ತದೆ, ದಾನ ಆಪ್ಷನಲ್ ಕಾರ್ಯ ಅಲ್ಲ. ನಾವು ತಿಳ್ಕೊಂಡಿರೋ ದಾನವನ್ನು ಐಚ್ಛಿಕವಾದದ್ದು, ನಮಗೆ ದೇವರು ಸರ್ಪ್ಲಸ್ ಆಗಿದ್ರೆ ದಾನ ಮಾಡಬೇಕು, ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಸರ್ಪ್ಲಸ್ ಆಗಿದ್ರೆ ದಾನ ಮಾಡಬೇಕು, ಅದು ಕೂಡಿಟ್ಟು ಎಫ್ ಡಿ ಗಿಫ್ಟ್ ಇಟ್ಟು ಅದು ಮುಗಿದು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದರೆ ಆಯಿತು ತಗೊಂಡೋಗಿ ಅಂತೇಳಿ ಸ್ಮಾಲ್ ಪರ್ಸೆಂಟೇಜ್ ಕೊಟ್ಟರೆ ದಾನ ತಿಳ್ಕೊಂಡಿರೋದು ಅಲ್ಲ. ದಾನ ಅಂಬುದು ಕಂಪಲ್ಸರಿ ಅಂತ ಹೇಳುತ್ತೆ. ಪ್ರತಿಯೊಬ್ಬರೂ ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ದಾನ. ಒಂದು ಅವಿಭಾಜ್ಯವಾದ ಅಂಗ ಅದು. ಒಂದು ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳುತ್ತಾರೆ. ಈ ಮೂರು ಪ್ರತಿಯೊಬ್ಬರಿಗೆ ಅತ್ಯಂತ ಮುಖ್ಯವಾದ ಧರ್ಮಗಳು, ಯಜ್ಞ ದಾನ ತಪಸ್ಸು. ಅಂದರೆ ಬಡವನೂ ದಾನ ಮಾಡಬೇಕು ಅಂತ ಅರ್ಥ. ಶ್ರೀಮಂತ ದಾನ ಮಾಡಬೇಕು ಅಲ್ಲ, ಬಡವನೂ ದಾನ ಮಾಡಬೇಕು. ಮತ್ತೆ ಇರೋದಿಲ್ಲ ಅಂತ ಇದ್ದಿದ್ರಲ್ಲೇ ದಾನ ಮಾಡಿ ಅಂತ ಹೇಳ್ತಾರೆ. ಎಷ್ಟಿದೆ ಅಷ್ಟರಲ್ಲೇ ದಾನ ಮಾಡಿ. ಬಟ್ಟೆ ತುಂಬಷ್ಟು, ಊಟ ತುಂಬಷ್ಟು ಇದೆಯಲ್ಲ, ಒಂದು ತುತ್ತು ಕಡಿಮೆ ಮಾಡಿ ಇನ್ನೊಬ್ಬರಿಗೆ ಕೊಡಿ ಅದನ್ನು ಅಷ್ಟೇ. ಅಂತೂ ಇದ್ರ ದಾನ ಅನ್ನೋದು ಪ್ರಶ್ನೆ ಅಲ್ಲ, ಇದ್ದಿದ್ರಲ್ಲಿ ದಾನ ಅಂಬುದು ಶಾಸ್ತ್ರದ ಕಲ್ಪನೆ. ಇದ್ದಿದ್ದರಲ್ಲೇ ದಾನ ಮಾಡಬೇಕು, ಪ್ರತಿಯೊಬ್ಬನು ತನ್ನ ಪಾದನ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅನ್ನೋದು ಶಾಸ್ತ್ರದ ವಿಧಿ. ಆದ್ದರಿಂದ ಅದು ದೈವೀ ಸಂಪತ್ತು ಅಂತ. ದಾನ ಅನ್ನೋದು ಶ್ರೇಷ್ಠವಾದಂತಹ ಯೋಗಕ್ಕೆ ಕಾರಣವಾಗ್ತದೆ ಅಂತ ಹೇಳಿದ್ದಾರೆ. ಧರ್ಮ ಸಂಪಾದನೆ ಮಾಡತಕ್ಕಂಥ ವಸ್ತು ಹಣ ಇರಬಹುದು, ಪದಾರ್ಥ